ಮೂರು ಮಾರ್ಗಗಳು. ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ನರಕಲೋಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದೆ. ಶುಕಮುನಿಗಳು 28 ನರಕಲೋಕಗಳನ್ನು ಪರೀಕ್ಷಿತ್ ಮಹಾರಾಜನಿಗೆ ವಿವರಿಸುತ್ತಾರೆ. ಆಗ ಪರೀಕ್ಷಿತ್ ಮಹಾರಾಜನು ವೈಷ್ಣವನಾದದ್ದರಿಂದ ಈ ಭಯಂಕರವಾದ ನರಕಲೋಕಗಳ ಶಿಕ್ಷೆಗಳಿಂದ ಹೇಗೆ ಪಾರಾಗುವುದು ಎಂದು ಕೇಳುತ್ತಾನೆ ಶುಕಮುನಿಗಳನ್ನು. ಪರೀಕ್ಷಿತ್ ಮಹಾರಾಜನು ಹೇಳುತ್ತಾನೆ, ಅಧುನೇಹ ಮಹಾಭಾಗ ಯತೈವ ನರಕಾನ್ ನರಹ ನಾನೋಗ್ರಯಾತ ನಾನೇಯಾತ್ ತನ್ಮೇ ವ್ಯಾಖ್ಯಾತುಂ ಅರ್ಹಸಿ. ಶುಕಮುನಿಗಳೇ, ನನಗೆ ನೀವೀಗ ದಯಮಾಡಿ ಹೇಗೆ ಮನುಷ್ಯರು ನರಕಲೋಕಗಳನ್ನು ಪ್ರವೇಶಿಸಿ ದಂಡನೆಗಳನ್ನು ಅನುಭವಿಸುವುದನ್ನು ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿ. ಅಲ್ಲಿ ಅವರು ಅತಿ ತೀವ್ರವಾಗಿ ನರಳುತ್ತಾರೆ. ಪರೀಕ್ಷಿತ್ ಮಹಾರಾಜನು ಒಬ್ಬ ಭಕ್ತನಾದದ್ದರಿಂದ ಬೇರೆಯವರಿಗೋಸ್ಕರ ಯೋಚನೆ ಮಾಡುತ್ತಿದ್ದಾನೆ. ಒಬ್ಬ ವೈಷ್ಣವನನ್ನು ಪರದುಃಖ ದುಃಖಿ ಎಂದು ಕರೆಯುತ್ತೇವೆ. ಏಕೆಂದರೆ ಕೃಷ್ಣ ಭಕ್ತನಿಗೆ ಏನೂ ತೊಂದರೆಗಳಿಲ್ಲ, ಆದರೆ ಅವನಿಗೆ ಒಂದೇ ಒಂದು ತೊಂದರೆ, ಬೇರೆಯವರು ಕಷ್ಟದಲ್ಲಿದ್ದಾರೆ, ಇದೇ ಅವನ ತೊಂದರೆ. ಆದ್ದರಿಂದಲೇ ಮೂರ್ಖ ಜನರು ಕೃಷ್ಣ ಭಕ್ತರಿಗೆ ತೊಂದರೆಯನ್ನು ಕೊಟ್ಟರೂ ಸರಿ, ಅವರು ಭಗವಂತನ ಬಗ್ಗೆ ಪ್ರಚಾರ ಮಾಡುವುದನ್ನು ನಿಲ್ಲಿಸುವುದೇ ಇಲ್ಲ. ನನಗೆ ಎಷ್ಟೇ ಅಪಾಯಗಳು ಬರಲಿ, ತೊಂದರೆ ಇಲ್ಲ, ನಾನು ಭಗವಂತನ ಪ್ರಚಾರವನ್ನು ಮಾಡುತ್ತೇನೆ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ಧೈರ್ಯವಾಗಿ ಮುಂದೆ ನಡೆಯುತ್ತಾರೆ ವೈಷ್ಣವರು. ಉದಾಹರಣೆಗೆ ಜೀಸಸ್, ಅವರು ಕೂಡ ಕೃಷ್ಣ ಭಕ್ತರೇ. ಜನರು ಎಷ್ಟೇ ತೊಂದರೆಗಳನ್ನು ಕೊಟ್ಟರೂ ಅವರು ಭಗವಂತನ ಪ್ರಚಾರಣಾ ಕಾರ್ಯವನ್ನು ಬಿಡಲೇ ಇಲ್ಲ. ಇಲ್ಲಿ ಪರೀಕ್ಷಿತ್ ಮಹಾರಾಜನು ಹೇಳುತ್ತಾನೆ, ಹೇ ಭಗವಂತನೇ, ನನಗೆ ಯಾವ ಸಮಸ್ಯೆಗಳು ಇಲ್ಲ, ಏಕೆಂದರೆ ನಿನ್ನ ದಿವ್ಯ ಗುಣಗಳನ್ನು ಸ್ಮರಿಸುತ್ತಲೇ ಹೇಳುತ್ತಲೇ ಭಾವಪರವಶನಾಗಿ ಸದಾ ಆನಂದದಲ್ಲಿ ಇದ್ದೇನೆ. ಆದರೆ ನನ್ನ ಸಮಸ್ಯೆ ಎಲ್ಲ ತಾತ್ಕಾಲಿಕ ಮಾಯಾಸುಖಕ್ಕೋಸ್ಕರ ಈ ಮೂರ್ಖ ಜನರು ನಿನ್ನ ಚರಣ ಕಮಲಗಳ ಸೇವೆಯನ್ನು ಮಾಡುವುದು ಬಿಟ್ಟು ಪಾಪ ಕೆಲಸಗಳನ್ನು ಮಾಡಿ ನರಕ ವೇದನೆಗಳನ್ನು ಅನುಭವಿಸುತ್ತಾರೆ. ಇದು ವೈಷ್ಣವನಿಗಿರುವ ಒಂದೇ ಒಂದು ತೊಂದರೆ. ಇದಕ್ಕೆ ನಾವು ವೈಷ್ಣವರಿಗೆ ಹೇಳುತ್ತೇವೆ, ವಾಂಚಾ ಕಲ್ಪತರುಭ್ಯಸ್ತ ಕೃಪಾ ಸಿಂಧುಭ್ಯ ಏವಚ. ಕೃಪಾ ಸಿಂಧು, ಸಿಂಧು ಎಂದರೆ ಸಮುದ್ರ. ವೈಷ್ಣವರು ಕೃಪಾ ಸಿಂಧು ಅಂದರೆ ಕೃಪೆಯ ಸಮುದ್ರವೂ ಅವರು. ಮತ್ತೆ ಪತಿತಾನಾಂ ಪಾವನೇಭ್ಯೋ, ಪತಿತರನ್ನು ಪಾವನಗೊಳಿಸುತ್ತಾರೆ. ಆದ್ದರಿಂದ ವೈಷ್ಣವೇಭ್ಯೋ ನಮೋ ನಮಃ, ಅಂತಹ ವೈಷ್ಣವರಿಗೆ ನಾನು ನಮಸ್ಕರಿಸುತ್ತೇನೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಆದ್ದರಿಂದ ಪರೀಕ್ಷಿತ್ ಮಹಾರಾಜನು ಅತಿ ಕಾತುರದಿಂದ ಹೇಗೆ ನರಕಲೋಕಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಶುಕಮುನಿಗಳ ಬಳಿ ಪ್ರಶ್ನಿಸುತ್ತಾನೆ. ಏಕೆಂದರೆ ಯಾವ ಪಾಪವನ್ನು ಮಾಡಿದರೆ ಯಾವ ನರಕಲೋಕವನ್ನು ಸೇರುತ್ತಾನೆ ಎಂದು ತಿಳಿದ ಶುಕಮುನಿಗಳಿಗೆ ಹೇಗೆ ಅವುಗಳನ್ನು ತಪ್ಪಿಸಿಕೊಳ್ಳಬಹುದು ಎಂದು ಕೂಡ ಖಂಡಿತವಾಗಿಯೂ ತಿಳಿದಿರುತ್ತದೆ. ಆ ಮಾರ್ಗವನ್ನು ಅರಿಯಲೇ ರಾಜನು ಶುಕಮುನಿಗಳ ಬಳಿ ಪ್ರಶ್ನಿಸುತ್ತಾನೆ. ಬುದ್ಧಿವಂತರು ಈ ಆದೇಶಗಳ ಅನುಕೂಲವನ್ನ ಉಪಯೋಗಿಸಿಕೊಳ್ಳಬೇಕು. ಆದರೆ ದುರಾದೃಷ್ಟದಿಂದ ಇಡೀ ಪ್ರಪಂಚವು ಕೃಷ್ಣ ಪ್ರಜ್ಞೆಯ ಕೊರತೆಯಿಂದ ಅತಿ ತೀವ್ರವಾದ ಅಂಧಕಾರದಲ್ಲಿ ಬಿದ್ದು ಮರು ಜನ್ಮವನ್ನೇ ನಂಬುವುದಿಲ್ಲ ಜನರು. ಭಗವಂತನು ಹಾಗೂ ಆಚಾರ್ಯರು ಸರಳವಾಗಿ ವಿವರಿಸುವುದನ್ನು ಕೇಳುವುದಕ್ಕೆ ಕೂಡ ಸಮಯವಿಲ್ಲ. ಕೇಳದಿದ್ದರೆ, ತಿಳಿಯದಿದ್ದರೆ ಹೇಗೆ ನಂಬಿಕೆ ಬರುತ್ತದೆ ಆಧ್ಯಾತ್ಮಿಕದ ವಿಷಯಗಳ ಮೇಲೆ? ಆಕಾಶದಲ್ಲಿ ಹಾರುವ, ಎಗುರುವ, ತೇಲುವ ಜೀವಿಗಳಿವೆ ಎಂದು ಯಾರಾದರೂ ಚಿಕ್ಕ ಮಗುವಿಗೆ ಮೊದಲನೆಯ ಬಾರಿ ಹೇಳಿದರೆ ಏನೂ ಅರಿಯದ ಚಿಕ್ಕ ಮಗುವು ನಂಬುವುದೇ ಇಲ್ಲ. ದೊಡ್ಡವರು ಹೇಳಿದ ಮಾತುಗಳನ್ನು ಕೇಳಿ, ನೋಡಿ, ಅನುಭವಿಸಿದಾಗ ಹೌದು, ಆಕಾಶದಲ್ಲಿ ಹಾರುವ ಜೀವಿಗಳು, ಪಕ್ಷಿಗಳು ಇವೆ ಎಂದು ಸಹಜವಾಗಿ ನಂಬಲು ಪ್ರಾರಂಭಿಸುತ್ತದೆ ಆ ಚಿಕ್ಕ ಮಗುವು. ಅದೇ ರೀತಿಯಲ್ಲಿ ಭಗವಂತನ ಬಗ್ಗೆ ಕೇಳದಿದ್ದರೆ ಹೇಗೆ ಅವನ ಜ್ಞಾನ ನಮಗೆ ಬರುತ್ತದೆ? ಆದರೆ ಜನರಿಗೆ ಭಗವಂತನ ಬಗ್ಗೆ ಕೇಳಲು ಟೈಮ್ ಇಲ್ಲ. ಆದರೆ ಮೂರ್ಖರಿಗೆ ಟೈಮ್ ಅಥವಾ ಮರಣದ ಕಾಲ ತಮ್ಮ ಬಳಿ ಅತಿ ವೇಗವಾಗಿ ಬರುತ್ತದೆ ಎಂದು ತಿಳಿಯುವುದಿಲ್ಲ. ಜ್ಞಾನವನ್ನು ನೀಡಿದರೂ ತೆಗೆದುಕೊಳ್ಳುವುದಿಲ್ಲ. ಶ್ರೀಲ ಪ್ರಭುಪಾದರು ಇದಕ್ಕೆ ಒಂದು ಸರಿಯಾದ ಉದಾಹರಣೆಯನ್ನು ಕೊಡುತ್ತಾರೆ. ಗೂಬೆಯು ಬೆಳಕನ್ನು ಅಥವಾ ಸೂರ್ಯ ಕಿರಣಗಳನ್ನು ನೋಡಿದರೆ ಸಾಕು, ಕಣ್ಣನ್ನು ಮುಚ್ಚಿಕೊಳ್ಳುತ್ತದೆ. ಅದು ಅಂಧಕಾರದಲ್ಲಿ ಅಂದರೆ ರಾತ್ರಿಯಲ್ಲಿ ಮಾತ್ರ ಕಣ್ಣನ್ನು ತೆಗೆಯುತ್ತದೆ. ಇದೇ ರೀತಿಯಲ್ಲಿ ಒಬ್ಬ ಮೂರ್ಖನನ್ನು ಅಂಧಕಾರದಿಂದ ಅಥವಾ ಕತ್ತಲೆಯಿಂದ ಕಾಪಾಡಲು ಜ್ಞಾನವೆಂಬ ಬೆಳಕನ್ನು ಹಾಕಿದರೆ ಸಾಕು, ಕಣ್ಣನ್ನು ಮುಚ್ಚಿಕೊಳ್ಳುತ್ತಾನೆ. ಹಾಗಾಯಿತು ನಮ್ಮ ಪರಿಸ್ಥಿತಿ. ಆಧ್ಯಾತ್ಮಿಕ ಜ್ಞಾನವನ್ನು ಅತಿ ಕರುಣೆಯಿಂದ ಆ ಸುಖವಾದ ಶಾಶ್ವತವಾದ ಲೋಕವನ್ನು ಬಿಟ್ಟು ಆಚಾರ್ಯರು ನಮ್ಮ ಬಳಿಗೆ ಬಂದು ಜ್ಞಾನವನ್ನು ನೀಡುತ್ತಾರೆ. ಆದರೆ ನಾವು ಬೆಳಕು ಬೇಡ ಎಂದು ಗೂಬೆಗಳ ಹಾಗೆಯೇ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಅಂಧಕಾರದಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತೇವೆ. ವೇದಗಳು ಕಿರುಚಾಡುತ್ತಿದೆ, ತಮಸೋಮ ಜ್ಯೋತಿರ್ಗಮಯ, ಅಂದರೆ ತಮಸ್ಸಿನಿಂದ ಕತ್ತಲೆಯಿಂದ ಜ್ಯೋತಿಗೆ ಪ್ರಕಾಶಕ್ಕೆ ಬಾ, ಮೃತ್ಯೋಮ ಅಮೃತಂ ಗಮಯ, ಏಕೆ ಮರಣಿಸುತ್ತೇಯ, ಅಮೃತನಾಗು ಮರಣವಿಲ್ಲದವನಾಗು ಎಂದು ಹೇಳುತ್ತಿದೆ ವೇದಗಳು. ಸೂರ್ಯನು ಇಲ್ಲ, ಸೂರ್ಯನು ಇಲ್ಲ, ಸೂರ್ಯನು ಇಲ್ಲ ಎಂದು ಮನೆಯಲ್ಲಿನ ನಾಲ್ಕು ಗೋಡೆಗಳ ನಡುವೆ ಕುಳಿತುಕೊಂಡು ಗಟ್ಟಿಯಾಗಿ ಕಿರುಚಾಡಬಹುದು. ಆದರೆ ಹಾಚೆ ಇರುವ ಸೂರ್ಯನು ಮಾಯವಾಗುವುದಿಲ್ಲ. ಮೂರ್ಖನು ಕಿರುಚಾಡಿದ ಮಾತ್ರಕ್ಕೆ ಸೂರ್ಯನ ಪ್ರಬಲವಾದ ಗುಣಗಳು, ಕೀರ್ತಿಗಳು ಹಾಗೂ ಖ್ಯಾತಿಗಳು ಇದ್ದಂತೆಯೇ ಇರುತ್ತವೆ. ಸೂರ್ಯನನ್ನು ನೋಡಬೇಕೆಂದರೆ ನಾಲ್ಕು ಗೋಡೆಗಳಿಂದ ಕತ್ತಲಿನಿಂದ ಆಚೆ ಬರಬೇಕು. ಆಗ ಸೂರ್ಯನ ಅದ್ಭುತವಾದ ಪ್ರಕಾಶವನ್ನು ನೋಡಬಹುದು, ಅನುಭವಿಸಬಹುದು, ಅಸ್ತಿತ್ವವನ್ನು ನಂಬಬಹುದು. ಇದೇ ರೀತಿಯಲ್ಲಿ ಭಗವಂತನಿಲ್ಲ, ದೇವರಿಲ್ಲ, ಕೃಷ್ಣನಿಲ್ಲ ಎಂದು ಮೂರ್ಖರು ಕಿರುಚಾಡಬಹುದು. ಆದರೆ ಕೃಷ್ಣನು ಇದ್ದಂತೆಯೇ ಇರುತ್ತಾನೆ. ಕಾಲದ ರೂಪದಲ್ಲಿ ಮರಣದ ಸಮಯದಲ್ಲಿ ಕೃಷ್ಣನು ಬರುತ್ತಾನೆ, ಇಲ್ಲಿ ನೋಡು ನಾನು ಇದ್ದೇನೆ, ಮೃತ್ಯು ಸರ್ವಹರಸ್ತಾಹಂ, ನಿನ್ನ ಹತೋಟಿಯಲ್ಲಿ ಇದ್ದ ಎಲ್ಲವನ್ನು, ನಿನ್ನ ಮನೆ ಮಕ್ಕಳು ಆಸ್ತಿ ಅಂತಸ್ತು ಎಲ್ಲವನ್ನು ಹರಿಸುತ್ತೇನೆ, ಅಪಹರಿಸುತ್ತೇನೆ, ಮುಗಿಸುತ್ತೇನೆ, ಏನು ಮಾಡುತ್ತೀಯ ಮಾಡಿಕೋ, ರಕ್ಷಿಸಿಕೋ ನೋಡೋಣ, ನಿನ್ನ ವಿಜ್ಞಾನ ಶಕ್ತಿಯನ್ನು ಉಪಯೋಗಿಸಿ ನೋಡೋಣ, ಮರಣದ ರೂಪದಲ್ಲಿ ನಾನು ಬಂದಿದ್ದೇನೆ, ತಪ್ಪಿಸಿಕೋ ನೋಡೋಣ, ಕರಿ ನಿನ್ನ ಟೆಕ್ನಾಲಜಿಯನ್ನ, ಕರಿ ನಿನ್ನ ಮೆಡಿಕಲ್ ಸೈನ್ಸ್ನ. ಏನು ಮಾಡಿದರೂ ಆಗುವುದಿಲ್ಲ, ಮರಣವನ್ನು ತಪ್ಪಿಸಿಕೊಳ್ಳಲು ಏನು ಮಾಡಿದರೂ ಸಾಧ್ಯವಾಗುವುದಿಲ್ಲ. ಇದನ್ನು ಪ್ರತಿ ದಿನವೂ ಲೆಕ್ಕವಿಲ್ಲದಷ್ಟು ಮರಣಿಸುವ ಜನರನ್ನು ನೋಡುತ್ತಲೇ ಇದ್ದೇವೆ. ಆದರೂ ಭಗವಂತನುಂಟೆ, ದೇವರುಂಟೆ, ಕೃಷ್ಣನುಂಟೆ ಎಂದು ಚಿಕ್ಕ ಮಕ್ಕಳ ಹಾಗೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕುತ್ತಲೇ ಇರುತ್ತೇವೆ. ಆಚಾರ್ಯರೋ ಪಾಪ, ನಮಗೋಸ್ಕರ ನಾವು ಕೇಳುವ ಅನೇಕ ವಿಧ ವಿಧವಾದ ಪ್ರಶ್ನೆಗಳಿಗೆ ಮತ್ತೆ ಮತ್ತೆ ಉತ್ತರಗಳನ್ನು ಸರಳವಾಗಿ ವಿಧ ವಿಧವಾಗಿ ಹೇಳುತ್ತಲೇ ಇರುತ್ತಾರೆ, ವಿವರಿಸುತ್ತಲೇ ಇರುತ್ತಾರೆ. ಆದರೂ ಕೊನೆಯಲ್ಲಿ ನಮಗೆ ಏನಾದರೂ ಒಂದು ಚಿಕ್ಕ ಪಾಯವಾದರೆ ಸಾಕು, ದೇವರು ನಿಜವಾಗಿಯೂ ಉಂಟೆ ಎಂದು ಮತ್ತೆ ನಮ್ಮ ಅಲ್ಪ ಬುದ್ಧಿಯನ್ನು ತೋರಿಸುತ್ತೇವೆ. ಇದು ಈಗಿನ ಪ್ರಪಂಚ. ಮೂರನೆಯವನು ಮುಖಾಮೂತಿ ಗೊತ್ತಿಲ್ಲದವನು, ಎಂದು ಅವನನ್ನು ನೋಡದಿರುವನೊಬ್ಬನು ಚಂದ್ರಮಂಡಲಕ್ಕೆ ಹೋದೆ ಎಂದು ಹೇಳಿದಾಗ ಪುಸ್ತಕಗಳಲ್ಲಿ ಪ್ರಕಟಿಸಿ ನಮ್ಮ ಮಕ್ಕಳಿಗೆ ಹೇಳಿಕೊಡುತ್ತೇವೆ. ಅದು ಸುಳ್ಳು ಎಂದು ಮತ್ತೊಂದು ವಿಜ್ಞಾನದ ಮುಖವು ಹೇಳಿದರೂ ನಂಬುವುದಿಲ್ಲ. ಒಂದು ಬಾರಿ ವಿಜ್ಞಾನಿಗಳು ಹೇಳಿದರೆ ಸಾಕು, ಅಂಧರಾಗಿ ನಂಬುತ್ತೇವೆ. ಆದರೆ ಭಗವಂತನ ಬಗ್ಗೆ ಎಷ್ಟೊಂದು ಬಾರಿ ಎಷ್ಟೊಂದು ಆಚಾರ್ಯರು ಎಷ್ಟೊಂದು ಸಮಯಗಳಲ್ಲಿ ಎಷ್ಟೊಂದು ವಿಧಗಳಲ್ಲಿ ಹೇಳಿ ತೋರಿಸಿ ನಿರೂಪಿಸಿದರೂ ಅವರಿಗೆ ಇದರಿಂದ ಏನು ಲಾಭವಿಲ್ಲ ಎಂದು ನಮಗೆ ಗೊತ್ತಿದ್ದರೂ ಅವರು ಹೇಳುವುದನ್ನ ಸಂಪೂರ್ಣವಾಗಿ ನಂಬುವುದೇ ಇಲ್ಲ. ಇದು ನಮ್ಮ ಅಹಂಕಾರ. ನಾವು ಎಷ್ಟು ಅಹಂಕಾರಿಗಳಾದರೂ ವೈಷ್ಣವಾಚಾರ್ಯರು ಭಗವಂತನ ಪ್ರಚಾರಣಾ ಕಾರ್ಯಗಳನ್ನು ಬಿಡುವುದೇ ಇಲ್ಲ. ಇದು ಅವರ ಅಪಾರ ಕರುಣೆ. ದಯಮಾಡಿ ಈ ಸಂದೇಹಗಳನ್ನು ಬಿಟ್ಟು ಬಿಡಿ. ಶ್ರೀಲ ಪ್ರಭುಪಾದರು ಹೇಳಿರುವ ನಿಯಮಗಳನ್ನು ಆಚರಿಸಿ ನೋಡಿ. ಭಗವಂತನ ದಾಸರಾಗಿ ಕೃಷ್ಣನು ನಿಮ್ಮ ಮುಂದೆ ಬರುತ್ತಾನೆ, ಮಾತನಾಡುತ್ತಾನೆ, ಆಟಾಡುತ್ತಾನೆ, ಪರಮಾನಂದವನ್ನು ಅಂತ್ಯವಿಲ್ಲದೆ ಕೊಡುತ್ತಾನೆ, ಶಾಶ್ವತವಾದ ಜೀವನವನ್ನು ನೀಡುತ್ತಾನೆ. ಇದರಲ್ಲಿ ನಿಮಗೆ ಸಂದೇಹವೇ ಬೇಡ. ಬೇರಿನ ಸಮೇತ ನಿಮ್ಮ ಸಂದೇಹಗಳನ್ನು ಹಿಂದೆ ಕಿತ್ತು ಎಸೆಯಿರಿ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ನರಕಲೋಕಗಳಿಗೆ ಹೋಗದೇ ಇರುವುದಕ್ಕೆ ಮೊದಲನೆಯದಾಗಿ ಒಂದು ಮಾರ್ಗವನ್ನು ತಿಳಿಸುತ್ತಾರೆ. ಅದು ಅಟೋನ್ಮೆಂಟ್ ಅಥವಾ ಪ್ರಾಯಶ್ಚಿತ್ತ. ಶುಕಮುನಿಗಳು ಹೇಳುತ್ತಾರೆ, ನರಕ ಲೋಕಗಳನ್ನು ಪ್ರವೇಶಿಸಬಾರದೆಂದರೆ ಒಬ್ಬನು ಏನೇನು ಪಾಪ ಕಾರ್ಯಗಳನ್ನು ಮಾಡಿದ್ದಾನೋ ಅದಕ್ಕೆ ಮನುಸಂಹಿತೆ ಹಾಗೂ ಬೇರೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿದಂತೆ ಸರಿಯಾದ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು. ಒಬ್ಬ ನಿಪುಣ ವೈದ್ಯನು ಹೇಗೆ ರೋಗಕ್ಕೆ ತಕ್ಕಂತೆ ಸರಿಯಾದ ಔಷಧಿಯನ್ನು ಕೊಡುತ್ತಾನೋ ಅದೇ ರೀತಿಯಲ್ಲಿ ಪಾಪಕ್ಕೆ ತಕ್ಕಂತೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಇದು ಮೊದಲನೆಯದಾಗಿ ಶುಕಮುನಿಗಳು ಕೊಡುವ ಮಾರ್ಗ. ಈ ಮೊದಲನೆಯ ಕರ್ಮಕಾಂಡದ ಮಾರ್ಗವನ್ನು ಪರೀಕ್ಷಿತ್ ಮಹಾರಾಜನು ತಿರಸ್ಕರಿಸುತ್ತಾನೆ. ರಾಜನು ಹೇಳುತ್ತಾನೆ, ಒಬ್ಬನಿಗೆ ಪಾಪ ಕಾರ್ಯಗಳು ಎಷ್ಟು ಹಾನಿಕರವಾದದ್ದು ಎಂದು ಚೆನ್ನಾಗಿ ಗೊತ್ತಿರುತ್ತದೆ. ಏಕೆಂದರೆ ಒಬ್ಬ ನಿರಪರಾಧಿಯನ್ನು ಸರ್ಕಾರವು ಹೇಗೆ ದಂಡಿಸುತ್ತದೆ ಎಂದು ಅವನಿಗೆ ಅನುಭವವಿರುತ್ತದೆ. ಶಾಸ್ತ್ರಗಳಲ್ಲಿಯೂ ಕೇಳಿರುತ್ತಾನೆ, ಮರುಜನ್ಮದಲ್ಲಿ ಪಾಪಿಷ್ಟರನ್ನು ನರಕಲೋಕಗಳಲ್ಲಿ ಹಾಕಿ ದಂಡಿಸುತ್ತಾರೆ ಎಂಬುದನ್ನು ಕೂಡ ವಿದ್ವಾಂಸರ ಬಳಿ, ಪಂಡಿತರ ಬಳಿ ಕೇಳಿರುತ್ತಾನೆ, ದೊಡ್ಡವರ ಬಳಿ ಕೇಳಿರುತ್ತಾನೆ. ಆದರೂ ಅಂತಹ ಜ್ಞಾನವನ್ನು ಅರಿತು ಮತ್ತೆ ಮತ್ತೆ ಪಾಪಗಳನ್ನು ಮಾಡಲು ಒತ್ತಾಯಿಸಲ್ಪಡುತ್ತಾನೆ. ಹೀಗಾಗಿ ಪ್ರಾಯಶ್ಚಿತ್ತಗಳ ಪ್ರಯೋಜನವೇನು? ಕೆಲವೊಮ್ಮೆ ಒಂದು ಕಾರ್ಯವು ಮಾಡುವುದು ತುಂಬಾ ಪಾಪಕರವಾದದ್ದು ಎಂದು ತಿಳಿದಿದ್ದರೂ ಕೂಡ ಒತ್ತಾಯದಿಂದ ಆ ಪಾಪ ಕಾರ್ಯವನ್ನು ಮಾಡಲು ವಂಚಿಸಲ್ಪಡುತ್ತಾನೆ. ಆದ್ದರಿಂದ ಮತ್ತೆ ಮತ್ತೆ ಪಾಪಗಳನ್ನು ಮಾಡಿ ಮತ್ತೆ ಮತ್ತೆ ಪ್ರಾಯಶ್ಚಿತ್ತವನ್ನು ಮಾಡುವುದು ಪ್ರಯೋಜನವಿಲ್ಲದ ಮಾರ್ಗ ಎಂದು ನಾನು ಪರಿಗಣಿಸುತ್ತೇನೆ. ಒಂದು ಆನೆ ನದಿಯನ್ನು ಪ್ರವೇಶಿಸುತ್ತದೆ, ಚೆನ್ನಾಗಿ ಸ್ನಾನ ಮಾಡುತ್ತದೆ, ಮತ್ತೆ ನೆಲದ ಮೇಲೆ ಬಂದ ನಂತರ ಮಣ್ಣನ್ನು ತನ್ನ ಮೇಲೆ ಎಸೆದುಕೊಂಡು ಹೊಲಸು ಮಾಡಿಕೊಳ್ಳುತ್ತದೆ. ಈ ರೀತಿ ಪ್ರಾಯಶ್ಚಿತ ಮಾರ್ಗವು ಎಂದು ಪರೀಕ್ಷಿತ್ ಮಹಾರಾಜನು ತಿರಸ್ಕರಿಸುತ್ತಾನೆ. ಶುಕಮುನಿಗಳಿಗೆ ಈ ಪ್ರಾಯಶ್ಚಿತ ಮಾರ್ಗವು ಸರಿಯಲ್ಲ ಎಂದು ಚೆನ್ನಾಗಿ ಗೊತ್ತು. ಆದರೂ ತನ್ನ ಶಿಷ್ಯನನ್ನು ಪರೀಕ್ಷಿಸಲು ಈ ಮಾರ್ಗವನ್ನು ಮೊದಲನೆಯದಾಗಿ ಮುಂದಿಡುತ್ತಾರೆ. ಶುಕಮುನಿಗಳಿತ್ತ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು ಪರೀಕ್ಷಿತ್ ಮಹಾರಾಜನು. ಎರಡನೆಯ ಮಾರ್ಗವನ್ನು ತಿಳಿಸುತ್ತಾರೆ ಈಗ ಶುಕಮುನಿಗಳು. ಶುಕಮುನಿಗಳು ಹೇಳುತ್ತಾರೆ, ರಾಜನೇ, ಪಾಪಗಳನ್ನು ಶೂನ್ಯ ಮಾಡುವ ಕಾರ್ಯಗಳು ಕೂಡ ಫಲಪ್ರದ ಅಥವಾ ಕರ್ಮಕಾಂಡವೇ. ಆದ್ದರಿಂದ ಒಬ್ಬನನ್ನು ಪಾಪ ಪುಣ್ಯ ಕಾರ್ಯಗಳಲ್ಲಿ ತೊಡಗಲು ಮತ್ತೆ ಬಂಧಿಸುತ್ತದೆ. ಈ ವಿಧವಾಗಿ ಯಾರು ಪ್ರಾಯಶ್ಚಿತ್ತ ಮಾರ್ಗದಲ್ಲಿ ತೊಡಗಿಸಲು ಪ್ರಯತ್ನಿಸುತ್ತಾರೋ ಅವರು ಬುದ್ಧಿವಂತರೇ ಅಲ್ಲ, ಅವರು ತಮೋಗುಣದಲ್ಲಿರುವವರು. ತಮೋಗುಣದಿಂದ ಮುಕ್ತನಾದವನು ಮಾತ್ರ ಪಾಪಿಷ್ಟರ ಬಯಕೆಗಳನ್ನು ಬೇರಿನಿಂದ ಕಿತ್ತು ಎಸೆಯಬಹುದು. ಆದ್ದರಿಂದ ಮೇಲ್ನೋಟಕ್ಕೆ ಒಬ್ಬ ಪಾಪಿಷ್ಟಿಯು ಫಲಪ್ರದ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯಾತ್ಮನಂತೆ ಕಾಣಬಹುದು, ಆದರೆ ಅವನು ಸಂದೇಹವೇ ಇಲ್ಲದೆ ಮತ್ತೆ ಪಾಪ ಕಾರ್ಯಗಳನ್ನು ಮಾಡುತ್ತಾನೆ. ರಾಜನೇ, ಆದ್ದರಿಂದ ನಿಜವಾದ ಪ್ರಾಯಶ್ಚಿತ್ತ ಎಂದರೆ ವೇದಾಂತ, ಅರಿವಿನ ಜ್ಞಾನೋದಯದಿಂದ ಮಾತ್ರ. ಒಬ್ಬ ರೋಗಿಯು ಹೇಗೆ ಶುದ್ಧವಾದ ಆಹಾರವನ್ನು ವೈದ್ಯನು ಹೇಳಿದಂತೆಯೇ ತಿಂದು ವಾಸಿಯಾಗುತ್ತಾನೋ ಅದೇ ರೀತಿಯಲ್ಲಿ ಜ್ಞಾನ ಮಾರ್ಗದಿಂದ, ಭೌತಿಕ ಕಶ್ಮಲದಿಂದ ಮುಕ್ತಿಯ ಕಡೆ ಸಾಗುತ್ತಾನೆ. ಇದಕ್ಕೆ ಒಬ್ಬನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಲು ಬ್ರಹ್ಮಚರ್ಯದ ಬಾಳನ್ನು ಆಚರಿಸಿ ಪತನವನ್ನು ಹೊಂದದೆಯೇ ಇರಬೇಕು. ಇಂದ್ರಿಯ ತೃಪ್ತಿಗಳನ್ನು ತ್ಯಜಿಸಿ ತಪಸ್ಯವನ್ನು ಆಚರಿಸಬೇಕು. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ದಾನಗಳನ್ನು ಮಾಡಬೇಕು. ಸತ್ಯವಂತನಾಗಿರಬೇಕು, ಶುದ್ಧವಾಗಿರಬೇಕು, ಅಹಿಂಸೆಯನ್ನು ಆಚರಿಸಬೇಕು, ನಿಯಂತ್ರಿತ ತತ್ವಗಳನ್ನು ಆಚರಿಸಬೇಕು. ಆದ್ದರಿಂದ ಈ ಜ್ಞಾನ ಮಾರ್ಗದಿಂದ ಪಾಪಿಷ್ಟಿಯನ್ನು ತನ್ನ ಪಾಪಗಳಿಂದ ತಾತ್ಕಾಲಿಕವಾಗಿ ದೂರ ಮಾಡುತ್ತದೆ ಎಂದು ಶುಕಮುನಿಗಳು ಎರಡನೆಯ ಮಾರ್ಗವನ್ನು ಹೇಳುತ್ತಾರೆ. ಅದು ಜ್ಞಾನ ಮಾರ್ಗ. ಆದರೆ ಮುಕ್ತಿಯ ಕಡೆಗೆ, ಅಂದರೆ ಭಗವಂತನ ನಿರಾಕಾರದ ಜ್ಯೋತಿಯಲ್ಲಿ ಜ್ಞಾನ ಮಾರ್ಗದಿಂದ ಹೋದರೂ ಕೂಡ ಪತನವನ್ನು ಖಂಡಿತವಾಗಿ ಹೊಂದುತ್ತಾರೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ ದೃಢಪಡಿಸಿದೆ. ಏನೇ ರವಿಂದಾಕ್ಷ ವಿಮುಕ್ತ ಮಾನಿನ ಸ್ವಯ್ಯಸ್ಥ ಭಾವಾತ್ ಅವಿಶುದ್ಧ ಬುದ್ಧಯ ಆರುಹ್ಯ ಕೃತ್ರೇನ ಪರಂಪದಂ ತತಃ ಪತಂತ್ಯದೋ ನಾದೃತ ಯುಷ್ಮತ್ ಅಂಗ್ರಯ. ಆದ್ದರಿಂದ ಈ ಜ್ಞಾನ ಮಾರ್ಗವು ಕೂಡ ಸರಿಯಾದ ಮಾರ್ಗವಲ್ಲ ಎಂದು ಶುಕಮುನಿಗಳೇ ಮರು ಶ್ಲೋಕದಲ್ಲಿ ಸೂಚನೆಯನ್ನು ನೀಡುತ್ತಾರೆ. ಶುಕಮುನಿಗಳು ಹೇಳುತ್ತಾರೆ, ಈ ಪಾಪಿಷ್ಟಿಯ ಪಾಪಗಳು ಬಂಬೂ ಮರದ ಕೆಳಗೆ ಬಿದ್ದು ಒಣಗಿರುವ ಎಲೆಗಳಂತೆ. ಜ್ಞಾನ ಮಾರ್ಗದ ಬೆಂಕಿಯಿಂದ ಈ ಎಲೆಗಳನ್ನು ಸುಟ್ಟು ಹಾಕಬಹುದು. ಇದರಲ್ಲಿ ನಮಗೆ ಏನು ಸೂಚನೆ ಸಿಗುತ್ತದೆ ಅಂದರೆ, ಪಾಪಗಳನ್ನು ಎಲೆಗಳಿಗೆ ಶುಕಮುನಿಗಳು ಹೋಲಿಸುತ್ತಾರೆ. ಒಣಗಿದ ನಂತರ ಕೆಳಗೆ ಬಿದ್ದ ಎಲೆಗಳನ್ನು ಸುಟ್ಟು ಹಾಕಬಹುದು, ಆದರೆ ಮತ್ತೆ ಎಲೆಗಳು ಮರದಲ್ಲಿ ಸೃಷ್ಟಿಯಾಗುತ್ತದೆ, ಅಂದರೆ ಪಾಪಗಳು ಸೃಷ್ಟಿಯಾಗುತ್ತದೆ ಎಂದು ಶುಕಮುನಿಗಳು ಹೇಳುತ್ತಿದ್ದಾರೆ. ಆದ್ದರಿಂದ ಕರ್ಮಕಾಂಡದ ಮಾರ್ಗವು ವಿಫಲವಾಯಿತು. ಜ್ಞಾನ ಮಾರ್ಗವೂ ವಿಫಲವಾಯಿತು. ಅದಕ್ಕೆ ಈಗ ಶುಕಮುನಿಗಳು ಮೂರನೆಯ ಮಾರ್ಗವನ್ನು ಈಗ ನೀಡುತ್ತಾರೆ. ಶುಕಮುನಿಗಳು ಹೇಳುತ್ತಾರೆ, ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣಾಹ ಅಘಂ ದುನ್ವಂತಿ ಕಾತ್ಸ್ನೇನ ನೀಹಾರಂ ಇವ ಭಾಸ್ಕರ. ರಾಜನೇ, ಯಾರು ಸಂಪೂರ್ಣ ಪರಿಶುದ್ಧ ಕೃಷ್ಣ ಭಕ್ತಿಯನ್ನು ಅನುಸರಿಸುತ್ತಾರೋ ಬೇರಿನಿಂದ ಪಾಪಗಳೆಂಬ ಕಳೆಗಳನ್ನು ಸುಲಭವಾಗಿ ಕಿತ್ತು ಎಸೆಯಬಹುದು. ಆಗ ಅದು ಪಾಪವೆಂಬ ಕಳೆಯು ಮತ್ತೆ ಬರುವುದೇ ಇಲ್ಲ. ಹೇಗೆ ಸೂರ್ಯ ಕಿರಣಗಳು ದಟ್ಟ ಮಂಜನ್ನು ನಾಶ ಮಾಡಿ ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿಯಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದಾಗ ಪಾಪ ಮಾಡುವ ವರ್ತನೆಯು ಮೂಲದಿಂದ ಅಥವಾ ಬೇರಿನಿಂದ ಕಿತ್ತು ಎಸೆಯಲ್ಪಡುತ್ತದೆ. ಈ ರೀತಿಯಲ್ಲಿ ಶುಕಮುನಿಗಳು ಭಕ್ತಿ ಸೇವೆಯ ಸರಿಯಾದ ಮಾರ್ಗವನ್ನು ತಿಳಿಸುತ್ತಾರೆ. ಅವರು ಇನ್ನೂ ವಿವರಿಸುತ್ತಾರೆ, ಒಬ್ಬ ಪಾಪಿಷ್ಟಿಯು ಅಧಿಕೃತ ಪರಮ ಪವಿತ್ರ ಭಕ್ತನ ಬಳಿ ಶ್ರೀಕೃಷ್ಣನ ಚರಣ ಕಮಲಗಳಿಗೆ ತನ್ನ ಜೀವನವನ್ನು ಅರ್ಪಿಸುವುದನ್ನು ಕಲಿತಾಗ ಸಂಪೂರ್ಣವಾಗಿ ಪರಿಶುದ್ಧನಾಗುತ್ತಾನೆ. ಮುಂಚೆ ಹೇಳಿದ ಯಾವ ಮಾರ್ಗಗಳು ಪರಿಶುದ್ಧಗೊಳಿಸುವುದಿಲ್ಲ. ಈ ಅಧಿಕೃತ ಗುರುಗಳನ್ನು ಸೇವೆ ಮಾಡುವುದರ ಬಗ್ಗೆ ಅನೇಕ ಸ್ಥಳಗಳಲ್ಲಿ ಶಾಸ್ತ್ರಗಳು ಹೇಳಿದೆ. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೇಳುತ್ತಾರೆ, ಚಾಡಿಯ ವೈಷ್ಣವ ಸೇವಾ ನಿಸ್ತಾರ ಪಾಯೇಚ ಕೇವ. ಅಧಿಕೃತ ಗುರುಗಳನ್ನು ಸೇವೆ ಮಾಡದೆ ಯಾರು ತಾನೇ ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಬಹುದು? ಇದೇ ರೀತಿಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ, ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೇಹೆ. ಯಾರು ಮಾಯೆಯ ಹಿಡಿತದಿಂದ ಮುಕ್ತಿಯನ್ನು ಇಚ್ಛಿಸುತ್ತಾರೋ ಅವರು ಪರಿಶುದ್ಧ ಭಕ್ತನ ಅಂದರೆ ಮಹಾತ್ಮನ ಬಳಿ ಹೋಗಬೇಕು. ಈಗ ಮಹಾತ್ಮ ಅಂದರೆ ಯಾರು? 24 ಗಂಟೆಗಳ ಕಾಲ ಭಗವಂತನ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುವವನೇ ಮಹಾತ್ಮನು. ಕೃಷ್ಣನು ಇದನ್ನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾ ಭಜಂತ್ಯನನ್ಯೋ ಮನಸ್ಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಕುಂತಿಯ ಪುತ್ರನಾದ ಅರ್ಜುನನೇ, ಮಹಾತ್ಮರು ಭ್ರಾಂತಿಗೆ ಸಿಕ್ಕಿ ಹಾಕಿಕೊಳ್ಳದೆ ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಕೊನೆಯಿಲ್ಲದವನು ಆದ ದೇವೋತ್ತಮ ಪರಮಪುರುಷ ಎಂದು ಚೆನ್ನಾಗಿ ಗೊತ್ತು. ಆದ್ದರಿಂದ ಅವರು ನನ್ನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಇದು ಮಹಾತ್ಮನ ಲಕ್ಷಣ. ಎಂದೂ ಕೃಷ್ಣನ ಸೇವೆಯಲ್ಲೇ ತೊಡಗಿರುತ್ತಾರೆ. ವೈಷ್ಣವನಿಗೆ ಸೇವೆ ಮಾಡಿದಾಗಲೇ ಒಬ್ಬನು ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಕೃಷ್ಣ ಪ್ರಜ್ಞೆಯು ಪುನಶ್ಚೇತನಗೊಳ್ಳುತ್ತದೆ. ಕೃಷ್ಣನಿಗೆ ಪ್ರೇಮ ಪೂರ್ವಕ ಸೇವೆಯನ್ನು ಸಲ್ಲಿಸಲು ಕಲಿಯುತ್ತಾನೆ. ಇದು ಮಹಾತ್ಮನ ಸೇವೆಯ ಫಲ. ಯಾರು ಭಾಗವತನಿಗೆ ಸೇವೆ ಮಾಡುತ್ತಾನೋ ತಾನಾಗಿ ಅವನ ಎಲ್ಲಾ ಪಾಪಕರ್ಮಗಳು ಮಾಯವಾಗುತ್ತದೆ, ನಾಶವಾಗುತ್ತದೆ. ಆದರೆ ಆ ಸೇವೆಯ ಅಗತ್ಯವು ಪಾಪಗಳ ಮೂಟೆಯನ್ನು ನಾಶ ಮಾಡುವುದಕ್ಕಲ್ಲ, ಒಳಗಿರುವ ನಮ್ಮ ಕೃಷ್ಣ ಪ್ರೇಮವನ್ನು ಎಚ್ಚರಗೊಳಿಸುವುದಕ್ಕೆ. ಸೂರ್ಯನ ಮೊದಲನೆಯ ದೃಶ್ಯದಲ್ಲಿಯೇ ಹೇಗೆ ಮಂಜು ಕಣ್ಮರೆಯಾಗುತ್ತದೋ ಅದೇ ರೀತಿಯಲ್ಲಿ ಭಾಗವತನನ್ನು ಸೇವಿಸಲು ಪ್ರಾರಂಭಿಸಿದಾಗ ತಾನಾಗಿಯೇ ಎಲ್ಲಾ ಪಾಪಗಳು ಕಣ್ಮರೆಯಾಗುತ್ತದೆ, ನಾಶವಾಗುತ್ತದೆ. ಅದಕ್ಕೆ ಪ್ರತ್ಯೇಕ ಪ್ರಯತ್ನವೇನು ಬೇಡ. ಒಬ್ಬ ಭಕ್ತನು ನಾರಾಯಣ ಪರಾಯಣ ಅಥವಾ ವಾಸುದೇವ ಪರಾಯಣ ಅಂದರೆ ವಾಸುದೇವನ ಮಾರ್ಗವು ಅಥವಾ ಭಕ್ತಿ ಮಾರ್ಗವು ಅವನ ಜೀವ ಮತ್ತು ಆತ್ಮ. ನಾರಾಯಣ ಪರಾಹ ಸರ್ವೇ ನಕುತಶ್ಚನ ಬಿಭ್ಯತಿ. ಅಂತಹ ಭಕ್ತನು ಎಲ್ಲಿಗೇ ಆಗಲಿ ಹೋಗಲು ಎದುರುವುದೇ ಇಲ್ಲ. ಮೇಲೆ ಸ್ವರ್ಗಲೋಕಗಳಿವೆ, ಕೆಳಗೆ ನರಕಲೋಕಗಳಿವೆ. ಆದರೆ ನಾರಾಯಣ ಪರಭಕ್ತನು ಎಲ್ಲಿಗೇ ಹೋಗಲು ಹೆದರುವುದಿಲ್ಲ. ಭಗವಂತನ ಸೇವೆ ಮಾಡಲು ಮಾತ್ರ ಅವನ ಗುರಿಯಾಗಿರುತ್ತದೆ. ಕೃಷ್ಣ ಭಕ್ತನನ್ನು ನರಕಲೋಕದಲ್ಲಿ ಹಾಕಿದರೆ ಅವನು ಯೋಚಿಸುವ ವಿಧಾನವು ಹೀಗಿರುತ್ತದೆ, ತತ್ತೇನು ಕಂಪಾಂ ಸುಸಮೀಕ್ಷಮಾನಃ. ಅವನು ಎದುರಿಸುವುದಿಲ್ಲ, ನಾನು ಕೃಷ್ಣ ಭಕ್ತನು, ಏಕೆ ನಾನು ಕಷ್ಟದಲ್ಲಿ ಹಾಕಲ್ಪಟ್ಟಿದ್ದೇನೆ, ಈ ರೀತಿಯಲ್ಲಿ ಅವನು ಹೇಳುವುದೇ ಇಲ್ಲ. ಆದರೆ ಅವನು ಇದು ಕೃಷ್ಣನ ಕೃಪೆ ಎಂದು ಯೋಚಿಸುತ್ತಾನೆ. ಇಂತಹ ಒಂದು ಮನೋಭಾವವು ಕೃಷ್ಣ ಭಕ್ತನ ಸೇವೆಯಲ್ಲಿ ತೊಡಗಿರುವವನಿಗೆ ಮಾತ್ರ ಸಾಧ್ಯ. ಇದೇ ಯಶಸ್ಸಿನ ರಹಸ್ಯ. ಪ್ರಹ್ಲಾದನಿಗೆ ವಿಧ ವಿಧವಾದ ತೊಂದರೆಗಳನ್ನು ಕೊಡುತ್ತಿದ್ದನು ತನ್ನ ತಂದೆ ಹಿರಣ್ಯಕಶಿಪು. ಆದರೆ ಪ್ರಹ್ಲಾದನು ಎಂದಿಗೂ ಕೃಷ್ಣನನ್ನು ಪ್ರಶ್ನಿಸಲಿಲ್ಲ. ಕೃಷ್ಣನೇ, ಏಕೆ ನನ್ನನ್ನು ಹಿಂಸಿಸುವವನನ್ನು ಇನ್ನೂ ಸಂಹಾರ ಮಾಡಿಲ್ಲ? ಈ ರೀತಿಯಲ್ಲಿ ಪ್ರಹ್ಲಾದನು ಕೇಳಿದ್ದೇ ಇಲ್ಲ. ಇದೇ ರೀತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಅಭಿಮನ್ಯುವನ್ನು ಕಳೆದುಕೊಂಡಳು ಸುಭದ್ರೆ, ಕೃಷ್ಣನ ತಂಗಿ, ಕೃಷ್ಣನ ಪರಮ ಭಕ್ತಳು. ಆದರೆ ಸುಭದ್ರೆಯು ಎಂದಿಗೂ ಕೃಷ್ಣನನ್ನು ಪ್ರಶ್ನಿಸಲಿಲ್ಲ. ಅಣ್ಣನೇ, ನೀನು ಯುದ್ಧದ ರಣರಂಗದಲ್ಲಿ ಇದ್ದು ನನ್ನ ಮಗನು ಮರಣಿಸಿದನು, ಅವನನ್ನು ಕಾಪಾಡಲು ನಿನಗೆ ಅಷ್ಟು ಕರುಣೆ ಇಲ್ಲವೇ? ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ಕಾಪಾಡಲು ಮಹಾಭಕ್ತನಾದ ಜಟಾಯು ರಾವಣ ಬಲಿ ಯುದ್ಧ ಮಾಡುತ್ತಾನೆ, ಮರಣಾವಸ್ಥೆಯಲ್ಲಿ ಬೀಳುತ್ತಾನೆ. ತನ್ನ ಶಿರಸ್ಸನ್ನು ಶ್ರೀರಾಮಚಂದ್ರನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟಾಗ ಜಟಾಯು ಕೇಳಲಿಲ್ಲ. ಹೇ ರಾಮಚಂದ್ರನೇ, ನೀನು ಭಗವಂತನು, ನಾನು ನಿನ್ನ ಪತ್ನಿಯನ್ನು ಕಾಪಾಡಲು ಯುದ್ಧ ಮಾಡಿದೆ, ಏಕೆ ನನ್ನನ್ನು ನೀನು ಕಾಪಾಡಲಿಲ್ಲ? ಈ ರೀತಿಯಲ್ಲಿ ಜಟಾಯು ಪ್ರಶ್ನಿಸಲಿಲ್ಲ. ಆದರೆ ದುಃಖ ಪಡುತ್ತಾನೆ ಜಟಾಯು, ಶ್ರೀರಾಮಚಂದ್ರ ನನ್ನನ್ನು ಕ್ಷಮಿಸು, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸೀತಾದೇವಿಯನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ ಎಂದು ದುಃಖ ಪಡುತ್ತಾನೆ. ಈ ರೀತಿಯಲ್ಲಿ ಭಕ್ತರು ಏನೇ ಕಷ್ಟ ಬಂದರೂ ಕೃಷ್ಣನನ್ನು ದೂಷಿಸುವುದಿಲ್ಲ, ಏಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತು ಕೃಷ್ಣನು ಏನು ಮಾಡಿದರೂ ತಮ್ಮ ಒಳೆಯದಕ್ಕೋಸ್ಕರವೇ ಮಾಡುತ್ತಾನೆ. ಇದೇ ರೀತಿಯಲ್ಲಿ ನಾವು ಕೂಡ ಏನೇ ಆಗಲಿ ಕೃಷ್ಣನ ಚರಣ ಕಮಲಗಳಿಗೆ ಸದಾ ಸೇವೆ ಮಾಡುತ್ತಲೇ ಇರಬೇಕು. ಇದೇ ಶುಕಮುನಿಗಳು ಹೇಳಿದ ಮೂರನೆಯ ಮಾರ್ಗ. ಈ ಮಾರ್ಗವನ್ನು ಆಚರಿಸಿದರೆ ನರಕ ಲೋಕಗಳಿಗೆ ಹೋಗದೆ ಆ ಕೃಷ್ಣನ ಲೋಕಕ್ಕೆ ಹೋಗುತ್ತೇವೆ. ಹರೇ ಕೃಷ್ಣ.